ತೊಡರಾಕಿ ಬಿಡ್ತಿದ್ರು ಅವ್ರನ್ನ, ಸದ್ಯ ಬದುಕಿದೀವಿ ಅಂತೇಳಿ. ರಾಮದೇವ್ ವಿಭೀಷಣ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ನೋಡು ವಿಭೀಷಣ, ಸರಿಯಾಗಿ ತೋರಿಸಿ ವಾಪಸ್ ಕಳಿಸ್ಬಿಡು ಅವರನ್ನ. ನೋಡಿ, ನಿಮ್ಮ ರಾವಣನಿಗೆ ಹೋಗಿ ಹೇಳಿ ನನ್ನ ಸೈನ್ಯ ಎಷ್ಟಿದೆ ಅಂತ ಹೇಳಿ. ಆಮೇಲೆ ಹೇಳಿ, ನನ್ನ ಸೈನ್ಯದಲ್ಲಿ ನನ್ನ ಬಲ ಇಲ್ಲ ಅಂತ ರಾಮದೇವ್ರು ಹೇಳುತ್ತಾರೆ. ಸೈನ್ಯದಲ್ಲಿ ನನ್ನ ಬಲ ಇಲ್ಲ, ಬಲ ನನ್ನ ಕೈಯಲ್ಲಿದೆ ಅಂತ ಹೇಳಿ ಅಂತ ಹೇಳುತ್ತಾರೆ. ಇಡೀ ಸೈನ್ಯ ಏನಾರೇ ಮಾಡ್ಕೋ ನೀನೀಗ, ನಾನು ಒಬ್ಬರು ಸಾಕು ನಿಮ್ಮನ್ನು ಕಥೆ ಮುಗಿಸ್ಲಿಕ್ಕೆ ಗೊತ್ತಾ? ಇಡೀ ನಿಮಗೆ ವರ ಕೊಟ್ಟ ಬ್ರಹ್ಮಾದಿ ದೇವತೆಗಳು ಬಂದರೂ ಕೂಡ ನಾನೊಂದು ಬೆರಳಿಟ್ಟರೆ ಎತ್ತ ಶಕ್ತಿ ಯಾರಿಗೂ ಇಲ್ಲ, ಸೈನ್ಯ ನೋಡಕ್ ಬಂದಿದ್ದೀರಾ? ಆಗ ಅವ್ರಿಗೆ ಶಾಕ್ ಆಗುತ್ತೆ, ಹೋಗ್ತಾರೆ ರಾವಣ ಅಂತ ಹೇಳ್ತಾರೆ. ನೋಡು ಆಶ್ಚರ್ಯ ಬಂದಿದ್ದು, ರಾಮನ ಸ್ಟಡಿ ಮಾಡ್ಕೊಂಡೋಗಿ ಸೈನ್ಯದ ಬಗ್ಗೆ ರಿಪೋರ್ಟ್ ಕೊಡ್ಲಿಕ್ಕೆ. ಅವ್ರು ಹೇಳ್ತಾರೆ, ರಾವಣ ರಾವಣಂತ ಕರುಣಾಳುವೇ ಇಲ್ಲ ಅಂತ ಹೇಳ್ಬಿಡುತ್ತೆ, ರಾವಣಂತ ಮಹಾತ್ಮನೇ ಇಲ್ಲ. ಅವರು ಬಾಯಲ್ಲಿ ಬಂತು ಈ ಮಾತು. ರಾಮನ ವರ್ಚಸ್ಸು ನೋಡಿದ ತಕ್ಷಣ ಗಾಬರಿ ಆಗಿಬಿಡ್ತಾರೆ. ರಾಮ ನಮ್ಮ ನೋಡಿ ಏನೋ ಆಘಾತಗೊಳ್ಳಿಲ್ಲ. ಆತ ಹೇಳಿದ, ನನ್ನ ಶಕ್ತಿ ಸೈನ್ಯದಲ್ಲಿಲ್ಲ, ನನ್ನಲ್ಲಿದೆ. ಈಗಲೂ ಅವನಿಗೆ ಹೇಳಿ ಸೀತೆಯನ್ನು ಒಪ್ಪಿಸೋದಾರ ಬಿಟ್ಟುಬಿಡ್ತೇನೆ ಅವನನ್ನು. ಎಂಥ ಕರುಣಾಳು, ಎಂಥ ದೊಡ್ಡವನು ರಾಮ ಅಂತ ಹೇಳಿದಾಗ ರಾಮ ನಿಜವಾದ ಶಕ್ತಿ ಏನು ಅಂತ ಗೊತ್ತಾಗ. ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ ಪ್ರತಿಯೊಂದು ಕೂಡ. ಜನ ಅದನ್ನೆಲ್ಲ ಒತ್ತಿ ಹೇಳಿದ ಹೋದಾಗ ಏನಾಗುತ್ತೆ, ರಾಮ ಕಣ್ಣು ಏನೋ ಕಷ್ಟಪಟ್ಟು ಬದುಕಿದ್ದ ಅಂತ ತಿಳ್ಕೊಳ್ಳೋ ಅಭಿಪ್ರಾಯ ಬರುತ್ತೆ. ರಾಮನಿಗಂತ ಪ್ರಸಂಗ ಏನೂ ಇಲ್ಲ. ಇಲ್ಲೋ ರಾಮನ ಯಾರು ಪೂಜೆ ಮಾಡ್ತಿದ್ರ? ಮನೆ ಮನೆಗಳಲ್ಲಿ ರಾಮನ ಪೂಜೆ ಅಲ್ಲ, ರಾಮ ನಾಮ ಹೇಳಿದ್ರೆ ಸಾಕು. ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ, ಇದು ಭಗವಂತನ ಚಿತ್ರ. ರಾಮ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ, ಎಲ್ಲರೂ ಬೇರೆ ಎಲ್ಲ ತಿಳ್ಕೊಂಡು ತಪ್ಪಾಗುತ್ತೆ ಅಷ್ಟೇ. ರಾಮ ರಾಮನೇ, ಕೃಷ್ಣ ಕೃಷ್ಣನೇ. ಅದಕ್ಕೆ ತಾನೇ ಹೇಳ್ತಾನೆ, ರಾಮ ಶಸ್ತ್ರಭೃತಾಮಹಂ. ಹತ್ತನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಶಸ್ತ್ರಪಾಣಿಯಾದ ರಾಮ ನಾನೇ ಗೊತ್ತಾ ಅರ್ಜುನ ಅಂತ ಹೇಳಿದ್ದ. ಆ ರಾಮನಾಗಿ ಕೃಷ್ಣನಾಗಿ ನರಸಿಂಹ ಮತ್ಸ್ಯ ಕೂರ್ಮಾದಿ ರೂಪಗಳಿಂದ ಭಗವಂತ ತನ್ನ ಸರ್ವ ಸಾಮರ್ಥ್ಯವನ್ನು ಜಗತ್ತಿಗೆ ಸಾರಿದ್ದಾನೆ. ಇಷ್ಟು ಹೇಳಿ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಅರ್ಜುನ ಹೇಳಿದೆ. ನೋಡು, ಮುಖ್ಯವಾಗಿ ಒಂದು ವಿಷಯ ತಿಳ್ಕೋಬೇಕು. ತ್ರಿವಿಧಂ ನರಕಶ್ಚೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇ. ಎಂಥ ಸುಭಾಷಿತ ಇದು, ಜ್ಞಾಪಕ ಮಾಡ್ಕೋಬೇಕು. ಅರ್ಜುನ, ನರಕಕ್ಕೆ ಮೂರು ಬಾಗಿಲು ಅಂತ ಹೇಳುತ್ತಾನೆ. ನರಕಕ್ಕೆ ಮೂರು ಬಾಗಿಲುಗಳುಂಟು. ಕಾಮಃ ತ್ರಿವಿಧಂ ನರಕಶ್ಚೇದಂ ದ್ವಾರಂ ನಾಶನಮಾತ್ಮನಃ, ನರಕಕ್ಕೆ ಮೂರು ಹಾದಿ ಮತ್ತು ಸರ್ವನಾಶಕ್ಕೆ ಮೂರು ಹಾದಿ ಅಂತ ಹೇಳುತ್ತಾನೆ. ನಾಶನಮಾತ್ಮನಃ, ಯಾವುದು ಮೂರು ಹಾದಿಗಳು ಅಂದರೆ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ ತ್ರಯಂ ತ್ಯಜೇ. ಕಾಮ ಕ್ರೋಧ ಲೋಭ, ಈ ಮೂರು ನರಕದ ಮೂರು ಹೆಬ್ಬಾಗಿಲುಗಳು. ಈ ಮೂರನ್ನು ಹಿಡಿದ ಅಂದರೆ ನರಕಕ್ಕೆ ಡೈರೆಕ್ಟ್ ಎಂಟ್ರಿ ಸಿಕ್ಕಾಗ, ಒಂದು ಸಿಕ್ಕರು ಸಾಕು ಹೋಗಿಬಿಡ್ತಾನೆ. ಮೂರು ಇದ್ರಂತೂ ಫುಲ್ ಪಾಸ್ ಇದ್ದಾಗ ಅಲ್ಲಿ ಹಾಕೊಂಡು ಹೋಗಿಬಿಡ್ತಾರೆ ಆ ಕಡೆಗೆ. ಆದ್ದರಿಂದ ಅಲ್ಲಿ ಹೋಗಬಾರದು ಅಂತಿದ್ರೆ ನರಕ ಬೇಡ, ನರಕ ಬೇಡ ಅಂತ ಅನ್ಕೋತ ಕೂಡಬೇಡಿ. ಕಾಮ ಬಿಡಿ, ಕ್ರೋಧ ಬಿಡಿ, ಲೋಭ ಬಿಡಿ, ಮುದೋಯ್ತ ಕತೆ, ನರಕದ ಬಾಗಿಲು ಮುಚ್ಚದಂತೇನೆ ಲೆಕ್ಕ. ಕಾಮ ಕ್ರೋಧ ಲೋಭ, ಈ ಮೂರು ಮಹಾಪಾತಕಗಳು ಅಂತ ಕರೆದು. ಅದರ ಅರ್ಥ ಈ ರೀತಿ ತಿಳ್ಕೋಬಾರದು ಮತ್ತೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರ ಪರವಾಗಿಲ್ಲ ಅಂತ ತಿಳ್ಕೋಬಾರದು ಮತ್ತೆ. ಈ ಮೂರೇ ಮಹಾದ್ವಾರಗಳು, ಇನ್ನು ಹೈಯರ್ ಸ್ಟೆಪ್ಸ್ ಅವು, ಬಹಳ ಇನ್ನೂ ದೊಡ್ಡ ಬಾಗಿಲುಗಳಾದ್ರಿಂದ ಹುಷಾರಾಗಿರಿ ಅಂತ. ಇವು ಬೇಸಿಕ್. ಇವು ಕಾಮ ಕ್ರೋಧ ಲೋಭ, ಈ ಮೂರು ಮಹಾಮಹಾ ನರಕದ ಹಾದಿಗಳು. ನರಕದ ಹಾದಿ ಅಂದ್ರೆ ಒಂದೇ, ನಾಶನಮಾತ್ಮನಃ ಆತ್ಮ ವಿನಾಶ ಅಂದ್ರೆ ಒಂದೇ ಅಂತ ಭಗವಂತ ಹೇಳುತ್ತಾರೆ. ಈ ಮೂರರಲ್ಲಿ ಒಂದಿದ್ರೂ ಸಾಕು, ಮೂರು ಇರೋದೇ ಹೆಚ್ಚು. ಕಾಮಃ ಬಯಕೆ, ಅದು ಬೇಕು ಇದು ಬೇಕು, ಬೇಕು 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 ಅಷ್ಟೇ. ಎಷ್ಟು ಬೇಕು, ಕೊನೆ ಇಲ್ಲ ಮೊದಲೇ ಇಲ್ಲ. ಅದಕ್ಕೆ ಮನುಷ್ಯ ಸಾಯೋನು ಕೂಡ ಏನೋ ಯೋಚನೆ ಮಾಡ್ತಾ ಕೂತಿರ್ತಾರೆ. ಇನ್ನೂ ಕೂಡ ರಿಪೇರಿ ಆದಷ್ಟು ಏನು ಮಾಡ್ತೀನಿ ಅಂತ ಕೇಳಿದರೆ ಇನ್ನೊಂದು ಫ್ಲೋರ್ ಹಾಕ್ತೀನಿ ಅಂತ ಅನ್ಬೇಕಾರೆ ಅಷ್ಟೇ. ಇನ್ಯಾರ್ದೋ ತಲೆ ಹೊಡಿತೇನೆ ಅಂತ ಹೇಳ್ತಾರೆ. ಇನ್ನಾದರೂ ಒಳ್ಳೆ ಹಾದಿ ಹಿಡಿಬೇಕು ಅನಿಸೋದಿಲ್ಲ ಅವನಿಗೆ. ಕಾಮಃ ಕ್ರೋಧಃ, ಬರೀ ಕಾಮವನ್ನು ಇಷ್ಟಪಡ್ತಾನೆ. ಅದು ಸಿಗದೆ ಹೋದಾಗ ಸಿಟ್ಟು ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಈ ಕಾಮಕ್ರೋಧಗಳು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ, ಆಸೆಯಿಂದ ಶುರುವಾಗುತ್ತೆ, ಬೇಡ ಅಂದಾಗ ಸಿಟ್ಟು ಬರುತ್ತೆ. ಇದು ಪದ್ಧತಿ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಅದು ಕಾಮ ಬೀಜ ಹಾಕಿದಾಗ ಲೆಕ್ಕ, ನಿಧಾನ ಬೆಳೀತಾ ಬೆಳೀತಾ ಹೋಗಿ ಮಾತ್ಸರದಲ್ಲಿ ಎಂಡಾಗಿ ಬಿಡುತ್ತದು. ಆದ್ದರಿಂದ ತಸ್ಮಾದೇತ ತ್ರಯಂ ತ್ಯಜೇತ್, ಕಾಮಃ ಕ್ರೋಧಃ ತಥಾ ಲೋಭಃ. ದುರ್ಯೋಧನನಿಗೆ ಪಾಂಡವ ರಾಜ್ಯದ ಮೇಲೆ ಕಾಮ ಇತ್ತು, ಸಿಗಲಿಲ್ಲ, ಸಿಟ್ಟು ಮಾಡಿಕೊಂಡ, ಹುಚ್ಚಾಪಟ್ಟೆ ಕುಣಿದ, ಹಾರಾಡಿದ. ಫಲಿತಾಂಶ ಲೋಭ, ಅವರ ರಾಜ್ಯ ಅವರಿಗೆ ಕೊಡಲಿಲ್ಲವಲ್ಲ, ಲೋಭ ಅದು. ಫಲಿತಾಂಶ ನಾಶನ ಮಾತ್ಮನಃ, ಸತ್ತ ಒಂದು ನರಕಕ್ಕೂ ಹೋದನೆ ಹೊರತು ಎಂದು ಸದ್ಗತಿ ಆಗಲಿಲ್ಲ. ಇವತ್ತು ಕಾಮ ಕಾಮದಕ್ಕೆ ಅರ್ಥ ಹಿಂದೆ ಹೇಳಿದ್ದೆ ಈಗಾಗಲೇ. ಎಲ್ಲ ಆಸೆಗಳನ್ನು ಬಿಡಬೇಕು ಅಂತ ಭಗವಂತ ಹೇಳೋದಿಲ್ಲ. ಎಲ್ಲ ಆಸೆಯನ್ನು ಬಿಟ್ಟು ಅವ್ರು ಮನುಷ್ಯನೇ ಅಲ್ಲ, ಅವರೊಂದು ಬದುಕಿರೋ ಪ್ರಾಣಿನೇ ಅಲ್ಲ ಆಗಿಬಿಡ್ತಾನೆ. ಎಲ್ಲ ಆಸೆ ಬಿಡಕೂಡುದು, ದುರಾಸೆ ಬಿಡಬೇಕು ಅಂತ ಅದಕ್ಕೆ ಅರ್ಥ. ಎಲ್ಲೆಲ್ಲಿ ಕಾಮ ಕೆಟ್ಟದು ಕಾಮ ಕೆಟ್ಟದು ಅಂತ ಹೇಳ್ತಾರೋ ಎಲ್ಲ ಆಸೆ ಬಿಡಿ ಅಂತ ಅದಕ್ಕೆ ಎಂದೆಂದೂ ಅರ್ಥ ಅಲ್ಲ. ಅದಕ್ಕೆ ದುರಾಸೆ ಬಿಡಿ ಅಂತ ಮಾತ್ರ ಅರ್ಥನೇ ಹೊರತು ಬೇರೆ ಅಲ್ಲ. ಅದೇ ರೀತಿ ಕಾಮ ಕ್ರೋಧ, ಎಲ್ಲ ಕ್ರೋಧ ಬಿಡಬೇಕಾಗಿಲ್ಲ. ಹಾಗಿದ್ರೆ ಜಡ್ಜ್ ಇರ್ತಾನೆ, ಏನೋ ಮಾಡ್ಕೊತಿರ್ತಾನೆ, ಸಾರ್ ಕೋಪಗೊಳ್ಳಬೇಡಿ, ಭಗವದ್ಗೀತೆ ಹೇಳಿದೆ, ಜಡ್ಜಿಗೆ ಉಪದೇಶ ಮಾಡಿಬಿಡೋದು, ಅದನ್ನು ಬಿಟ್ಟುಬಿಡಿ ಹೋಗಿಬಿಡ್ತೇವೆ ಆ ಕಡೆಗೆ ಅಂತ ಹೇಳಿದ್ರು. ಕೋಪಗೊಳ್ಳಬಾರ್ದಾಗಲ್ಲ ನೀವೆಲ್ಲ ಕೂಡ ಅಂತ ಹೇಳಿದರೆ, ಸಾತ್ವಿಕ ಕೋಪ ಬೇರೆ, ತಾಮಸ ಕೋಪ ಬೇರೆ. ಕೋಪ ಎಲ್ಲಿ ಗೊಳ್ಬೇಕು ಅಲ್ಲಿ ಕೋಪಗೊಂಡ್ರೆ ಅದು ಸಾತ್ವಿಕ ಕೋಪ, ಅದು ಇರಲೇಬೇಕದು. ಅದು ಆದರೆ ಕೋಪ ಎಲ್ಲಿ ಮಾಡ್ಕೋಬಾರ್ದು ಅಲ್ಲಿ ಮಾಡ್ಕೊಂಡ್ಬಿಟ್ರೆ ತಾಮಸ ಕೋಪ, ಅದನ್ನ ಮಾಡ್ಕೊಂಡು ಮನುಷ್ಯ ಹಾಳಾಗಿ ಹೋಗ್ತಾನೆ. ಕೃಷ್ಣನ ಮೇಲೆ ಕೋಪ ಮಾಡ್ಕೊಂಡ ದುರ್ಯೋಧನ ಹಾಳಾಗಿ ಹೋದ, ಅದೇ ಭೀಮಸೇನ ದುರ್ಯೋಧನ ಮೇಲೆ ಕೋಪಗೊಂಡ, ಕೃಷ್ಣ ಅವನು ಭಾರಿ ಮೆಚ್ಚಿಬಿಡ್ತಾನೆ ಭೀಮಸೇನನ್ನ. ಈಗ ಪಾಪಿಗಳ ಮೇಲೆ ಕೋಪ ಅಂದ್ರೆ ಅದು ನರಕದ ಹಾದಿಯನ್ನು ತಪ್ಪಿಸ್ತಕ್ಕಂಥದ್ದು, ಮೋಕ್ಷದ ಹಾದಿಯನ್ನು ತೆಗೆಸ್ತಕ್ಕಂಥದ್ದು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇ ತತ್ರಯಂ ತ್ಯಜೇತ್. ಯಾರೋ ಒಬ್ಬನು ಇರ್ತಾನೆ ನರಕ ಆಗುತ್ತೆ ಅಂತ ಯಾರು ಹೇಳಿಬಿಡ್ತಾರೆ ಬಂದು, ನೀನು ಹೇಳ್ತಾನೆ ಯೋಚನೆ ಮಾಡೋಕೆ ಹೋಗೋದಿಲ್ಲ. ಯಾಕೆ? ನನಗೆ ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ, ನರಕ ಹೇಗಾಗುತ್ತೆ ಮತ್ತೆ? ಸಾಧ್ಯನೇ ಇಲ್ಲ. ರೆಗ್ಯುಲರ್ ಆಗಿ ಕ್ಲಾಸ್ಗೆ ಹೋಗಿರ್ತಾರೆ, ಅಟೆಂಡೆನ್ಸ್ ಶಾರ್ಟೇಜ್ ಬಂದಿದೆ ಅಂತ ಕೇಳಿದ್ರೆ ವೇಷ್ಟಿಂಗ್ ಕೇಳ್ತೇನೆ, ತಪ್ಪರ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ತಪ್ಪರ್ಕೊಂಡಿದ್ದಾರೆ ಅಂತ ನಾ ಹೋಗಿ ಕೇಳ್ತೇನೆ ಅಂತ ಹೇಳ್ತಾರೆ. ಅವ್ರಿಗೆ ದುಷ್ಟ ಆಗಿಬಿಟ್ರೆ ಹೌದಾ ಬಿಡು ಪರೀಕ್ಷೆ ಇಲ್ಲ ಅಂತ ಕಾಣುತ್ತೆ, ಮನೆಗೆ ಹೋಗ್ಬಿಡ್ತಾನೆ ಅಷ್ಟೆ. ತನಗೆ ಗೊತ್ತು, ಸರಿಯಾಗಿ ಬದುಕಿದವನಿಗೆ ನರಕದ ಭಯ ಬೇಕಿಲ್ಲ. ನನಗೆ ಕಾಮ ಕ್ರೋಧ ಲೋಭ ಇಲ್ಲದೆ ನರಕಕ್ಕೆ ಹೇಗೆ ಹೋಗ್ತೇನೆ, ಹೋಗೋ ಚಾನ್ಸಸ್ಸೇ ಇಲ್ಲ. ಈ ವಿಶ್ವಾಸ ಗಳಿಸ್ಬೇಕು ಯಾವಾಗಲೂ ಮನುಷ್ಯ. ಇಲ್ಲದೆ ಹೋದ್ರೆ ಮನುಷ್ಯ ಸಾಯ ಇನ್ನೇನು ಸಾವು ಬಂದೇ ಯೋಚನೆ ಮಾಡಿಬೇಕಾದ್ರೆ ಯೋಚನೆ ಮಾಡ್ತಾನೆ, ಎಷ್ಟು ಕಾಮ ಇಟ್ಕೊಂಡಿದ್ದಾನೆ, ಎಷ್ಟೋ ಸಾಲ ಮಾಡಿದ್ದಾನೆ ತೀರಿಸಿಲ್ಲ, ಎಷ್ಟೋ ಜನಕ್ಕೆ ಮೋಸ ಮಾಡಿದ್ದಾನೆ ತಿದ್ಕೊಂಡಿಲ್ಲ, ಅದೆಲ್ಲ ಬಾಕಿ ಇರಲಿಕ್ಕೇನೆ. ಸಾವು ಹತ್ರ ಬಂದಾಗ ಇನ್ನು ಯಾವ ವಿಷ್ಣುದೂತರ ಕನಸು ಕಾಣಬೇಕು ಇವನು? ಯಮದೂತರ ಹೊರತು ಬೇರೆ ಯಾರೂ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಮನುಷ್ಯ ಯೋಚನೆ ಮಾಡಬೇಕು, ಅಕಸ್ಮಾತ್ ತಾನೇ ಸತ್ರ ಏನಾಗುತ್ತೆ ಯೋಚನೆ ಮಾಡಬೇಕು ಇಮಿಡಿಯೇಟ್ ಆಗಿ. ಇವನೇಂತ ನನ್ನ ಸತ್ರ ಲೋಕ ಹಾಳಾಗುತ್ತೆ ಅಂತ ತಿಳ್ಕೊತಾರೆ ಹೊರತು ತಾನಾಗುತ್ತೆ ತಿಳ್ಕೊಬೋದಿಲ್ಲ. ನನ್ನ ಸತ್ರ ಜನ ಹಾಳಾಗಿಬಿಡ್ತಾರೆ, ಪಾಪ ನಾನೇ ಜಗತ್ ಬದುಕಿದ್ದೆ ಅಂತ ತಿಳ್ಕೊತಾನೆ. ತಪ್ಪದು, ಇವ್ನು ಸತ್ರ ಜಗತ್ ಬದುಕುತ್ತೆ ಗ್ಯಾರಂಟಿ. ಅದು ಇವನು ಬದುಕುತ್ತೆ ಏನಾಗ್ತಾನೆ ಲೆಕ್ಕ ಹಾಕಬೇಕು. ಮನುಷ್ಯ ಎನಿ ಮೊಮೆಂಟ್ ತಾನು ಸಾಯ್ಬಹುದಾದ್ದರಿಂದ ಆ ಕ್ಷಣದಲ್ಲಿ ನಾನು ಬಾಕಿ ಯಾರೋ ಶಾಪ ಹಾಕಬಾರದು. ನಾನು 10 ರೂಪಾಯಿ ಇಸ್ಕೊಂಡಿದ್ದ ಕೊಡಲಿಲ್ಲ ಅಂತ ನಾನು ಶಾಪ ಹಾಕಾಗಬಾರದು. ಮತ್ತೆ 100 ರೂಪಾಯಿ ಇಸ್ಕೊಂಡಿದ್ದ ಕೊಡಲಿಲ್ಲ ಅಂತ ಶಾಪ ಹಾಕಬಾರದು. ಮಾತು ಕೊಟ್ಟಿದ್ದ ತಪ್ಪಿದ ಅಂತ ಶಾಪ ಆಗಬಾರದು. ಕ್ಲೀನ್ ಬಜೆಟ್ ಲೆಕ್ಕ ಇರಬೇಕು. ಬ್ಯಾಂಕ್ನಿಂದ ಮನೆಗೆ ಹೋಗ್ತಾನೆ ನೋಡಿ, ದಿವಸ 1 ಪೈಸೆ ಟ್ಯಾಲಿ ಕೊಡ್ತಾ ಕೊಡ್ತಾನೆ. ಮತ್ತೆ ಪಾಪ 6 ಗಂಟೆ 5 ಗಂಟೆ ವರ್ಕಿಂಗ್ ಅವರ್ಸ್ ಮೂರು ಕೂಡ 10 ಗಂಟೆ ಯಾರು ಬರ್ತಾರೆ, ಯಾಕೆ 10 ಪೈಸೆ ಟ್ಯಾಲಿ ಆಗ್ತಾ ಇಲ್ಲ? 1 ರೂಪಾಯಿ ಡಿಫರೆನ್ಸ್ ಬಂದರೆ ಒತ್ತಾಡ್ತಿರ್ತಾನೆ ಪಾಪ. ಆ ಥರ ಯೋಚನೆ ಮಾಡಬೇಕು. ಮತ್ತು ಅವತ್ತಿನ ದಿವಸದಲ್ಲಿ ಏನಾದರೂ ತಪ್ಪಾಗಿಬಿಟ್ರೆ ಇಮ್ಮಿಡಿಯೇಟ್ ತಿದ್ಕೊಂಡ್ಬಿಡ್ಬೇಕಂದ್ರೆ, ಯಾಕೆ ಮೋಕ್ಷದ ಆದಿ ಸಲೀಸ್ ಮಾಡ್ಕೋಬೇಕು. ಫಸ್ಟ್ ರ್ಯಾಂಕ್ ಕೂಡ ಚೆನ್ನಾಗಿ ಬರೆದಿರ್ತಾನೆ, ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ವಿಥಾಲ್ಡ್ ಅಂತ ಹಾಕಿಬಿಡ್ತಾರೆ. ಯಾವುದೋ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ವಿಥಾಲ್ಡ್ ಮುಗಿದೋಯ್ತಲ್ಲಿ ತಕ್ಷಣದ ಡ್ಯೂ ಕ್ಲಿಯರ್ ಮಾಡಿದ ಹೊರತು ಅವನಿಗೆ ರಿಸಲ್ಟ್ ಅನೌನ್ಸ್ ಮಾಡೋದಿಲ್ಲ. ಆ ಟೈಪ್ ಯೋಚನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಒಂದು ತಪ್ಪನ್ನು ನಾವು ಉಳಿಸ್ಕೊಂಡು ಸಾಯಬಾರದು, ಆದಷ್ಟು ಒಳ್ಳೆಯದನ್ನು ಮಾಡ್ತಾನೆ ಸಾಯ್ಬೇಕು. ಅದನ್ನು ಯೋಚನೆ ಮಾಡಲಿಕ್ಕೆ ಇಂಟ್ರಾಸ್ಪೆಕ್ಷನ್ ಅಂತ ಕರಿತೇವೆ, ಮೆಥಡ್ ಆಫ್ ಇಂಟ್ರಾಸ್ಪೆಕ್ಷನ್, ಆತ್ಮ ನಿರೀಕ್ಷಣ ಅಂತ ಏನು ಹೇಳ್ತೇವೆ. ಅದನ್ನು ಭಗವಂತ ನಮ್ಮ ಮುಂದೆ ಇಡ್ತಾನೆ. ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನ ಆತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ ತ್ರಯಂ ತ್ಯಜೇ. ಇದಕ್ಕೆ ವಿರುದ್ಧವಾಗಿ ಮೋಕ್ಷದ ಹಾದಿ ಅಂತ ಕೇಳಿದರೆ ಶ್ರವಣ ಮನನ ಧ್ಯಾನ, ಅದು ಮೋಕ್ಷದ ಹಾದಿ. ಅದು ಜ್ಞಾನ ಭಕ್ತಿ ವೈರಾಗ್ಯ ಮೋಕ್ಷದ ಬಾಗಿಲುಗಳು. ಇದು ಕಾಮ ಕ್ರೋಧ ಲೋಭ ತಮಸ್ಸಿನ ಹಾದಿ. ಲೋಭ ಶಬ್ದಕ್ಕೆ ಎರಡರ್ಥ. ಇನ್ನೊಬ್ಬರ ವಸ್ತುವನ್ನು ವಾಪಸ್ ಕೊಡದೆ ಹೋದರೂ ಲೋಭ. ನಾವು ಎಲ್ಲಿ ದಾನ ಧರ್ಮ ಮಾಡಬೇಕು ಅಲ್ಲಿ ಮಾಡೋದಿಲ್ಲವಲ್ಲ, ಜಿಪುಣತನ, ಅದು ಲೋಭನ. ಎಕ್ಸಾಮ್ ಫೀಸ್ ಕೊಡಬೇಕು, ತಂದೆ ಕಳಿಸ್ತೀಯ, ಇವನು ಸಿನಿಮಾ ಕೊಯ್ಬಿಟ್ಟೆ, ಮುಗಿದೋಯ್ತು ಕಥೆ. ಕೊಡಬೇಕು ಅಂದರೆ ಮತ್ತೆ ಯಾರೋ ಕೊಟ್ಟರು ಕೊಟ್ಟ ಯಾಪಾತ, ಅದನ್ನೇ ಅದಕ್ಕೆ ಉಪಯೋಗಿಸ್ಬಿಟ್ಟ. ಯಾಕೆ 100 ರೂಪಾಯಿ ಅಲ್ಲಿ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡ್ತಾನೆ. ಫಲಿತಾಂಶ ಏನು? ಪರೀಕ್ಷೆ ಕೂರಿಸೋದೇ ಇಲ್ಲ ಅಂದಿಲ್ಲಿ ಪಾಸ್ ಆಗೋದು ಅಂತ ಕನಸಿನ ಮಾತು. ಎಲ್ಲಿ ಖರ್ಚು ಮಾಡಬೇಕು ಮನುಷ್ಯ ಅಲ್ಲಿ ಖರ್ಚು ಮಾಡಲೇಬೇಕಾಗುತ್ತೆ, ಅದಕ್ಕೆ ವಿನಾಯಿತಿ ಇಲ್ಲ. ಇವತ್ತು ಲೋಭ ಮಧ್ಯೆ ಹೇಳಿದೆ, ದಾನ ಅಂಬುದು ಆಪ್ಷನ್ ಅಲ್ಲ, ದಾನ ಕಂಪಲ್ಸರಿ ಅಂತ ಶಾಸ್ತ್ರ ಹೇಳೋದು. ದಾನ ಮಾಡೋದಕ್ಕೆ ಏನು ಇರಬೇಕು ನಮಗೆ? ಲೋಭ, ಜಿಪುಣತನ ಇರಬಾರದು. ಯಾರಿಗೆ ಲೋಭ ಇರುತ್ತೋ ಅವನು ದಾನ ಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಎಲ್ಲಿ ಹೋಗ್ತಾ ನರಕದ ಹಾದಿ ಕಾಣಲೇಬೇಕಾಗುತ್ತೆ. ನರಕದ ಹಾದಿ ನಿಶ್ಚಿತವಾದ್ದರಿಂದ ಲೋಭವನ್ನು ತೆಜೆಯಿತ್ತಂತ ಭಗವಂತ ಅವಾಗ ಬಿಟ್ಟು ಹೋಗುತ್ತೆ ತಿಳ್ಕೊಂಡ್ಬಿಡ್ಬಿಡಿ. ಮತ್ತೆ ಕಾಮ ಎಂದೋ ಒಂದಿವಸ ಅದೇ ಹೋಗುತ್ತೆ, ಕ್ರೋಧ ಅದೇ ಹೋಗುತ್ತೆ, ಲೋಭ ಅದೇ ಹೋಗುತ್ತೆ ಅಂತ ತಿಳ್ಕೊಂಡ್ಬಿಡಿ. ಕ್ಯಾನ್ಸರ್ ಅದೇ ವಾಸಿ ಆಗುತ್ತೆ ಅಂತ ಯಾರು ಹೇಳ್ತಾರ? TB ಅದೇ ವಾಸಿ ಆಗಿಬಿಡು, ಔಷಧಿ ಕೊಟ್ಟರೆ ವಾಸಿ ಆಗೋದು ಕಷ್ಟ, ಅದೇ ವಾಸಿ ಆಗುತ್ತಾ? ನೆಗಡಿ ಕೆಮ್ಮು ಸ್ವಲ್ಪ ಹೋಗುತ್ತೆ ಅಂದ್ರೆ ಪರವಾಗಿಲ್ಲ, ನೆಗಡಿ ಹೋಗುತ್ತೆ ಬಿಡ್ರಿ, ಒಂದು ವಾರ ಇರುತ್ತೆ ಹೋಗುತ್ತೆ ಅಂದ್ರೆ ಪರವಾಗಿಲ್ಲ. ಆ ರೀತಿ ಬೇರೆ ರೋಗ ಹೋಗೋದಿಲ್ಲ, ಕಾಮಕ್ರೋಧ ಲೋಭಗಳು ಅವು ಹೋಗೋದಿಲ್ಲ. ತ್ಯಜೇತ್, ನಾವು ಓಡಿಸ್ಬೇಕು ಅದನ್ನ. ಓಡಿಸ್ಬೇಕಾದ್ರೆ ಏನ್ ಮಾಡಬೇಕಾಗ? ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ, ಅವತ್ತಿಗೆ ಹೋಗೋದಿಲ್ಲ. ದೇವರನ್ನ ಶರಣ ಹೋಗಬೇಕು ನಾವು. ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಸರಿಯಾದ ದಾರಿಯ ಒಂದೇನೆ. ಎಷ್ಟು ಬಾಡಿ ಕೊಟ್ಟವ್ರು ಅಂತಾಡ್ತಿರ್ತಾರೆ ನೋಡಿ, ಮನೆ ಬಾಡಿ ಕೊಟ್ಟಿರ್ತಾರೆ, ಬಿಡೋದಿಲ್ಲ ಅವರು. ಏನ್ ಮಾಡ್ತಾರೆ? ಗಲಾಟೆ ಮಾಡಿದ್ರೆ ಸರ್ಕಾರ ಕೇಳ್ಕೋಬೇಕಷ್ಟೇ, ಇವರು ಬಿಡಿಸಿ ಅಂತ ಹೇಳಿ ದರ್ಜನೆ ಮಾಡಿ ಅವ್ರಿಗೆ ಮೇಲೆ ಮತ್ತೊಂದು ಕೇಸ್ ಆಗ್ತಾನೋ, ನನ್ನ ಮೇಲೆ ಏನೋ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು ಆ ಥರ. ಇವತ್ತು ಬಾಡಿ ಕೊಟ್ಟು ಮನೆ ಬಿಡಿಸೋದು ಎಷ್ಟು ಕಷ್ಟ ಅಂತ ಗೊತ್ತಾದರೆ ಕಾಮ ಕ್ರೋಧ ಲೋಭವನ್ನು ಓಡಿಸೋದು ಸುಲಭ ಅಲ್ಲ. ಅದು ದೇವರೇ ಓಡಿಸ್ಬೇಕು, ಅವ್ರದ್ದು ಬೇರೆಯವರಿಗೆ ಸಾಧ್ಯ ಇಲ್ಲ. ಅದಕ್ಕೇನೆ ಕಂಸ, ರಾವಣ, ಕುಂಭಕರ್ಣ, ಜರಾಸಂಧ ಮೊದಲಾದವರ ಹಾವಳಿಯಿಂದ ನಮ್ಮನ್ನು ಪಾರ ಮಾಡಬೇಕು ಅಂತ ಹೇಳಿ ದೇವತೆಗಳೆಲ್ಲ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತನಿಂದ ಉದ್ಧಾರವಾಗ್ತಾರೆ ಹೊರತು ಅವಷ್ಟಗವೇ ಬಿಟ್ಟು ಹೋಗುತ್ತೆ ಅಂತ ಎಂದೆಂದೂ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಕಾಮ ಕ್ರೋಧ ಲೋಭಗಳನ್ನು ತ್ಯಾಗ ಮಾಡಬೇಕು. ತಮೋ ಏಭೈಹಿ ಏಭಿರ್ವಿಮುಕ್ತ ಕೌಂತೇಯ ತಮೋದ್ವಾರೈಹಿ ತ್ರಿಭಿಹಿ ನರಃ ಆಚರತಿ ಆತ್ಮನಶ್ರೇಯ ತಥೋಯಾತಿ ಪರಾಂ ಗತಿಂ. ಮುಂದಿನ ಶ್ಲೋಕ ಇದೆ. ಈ ಮೂರು ತಮೋದ್ವಾರಗಳಿವೆಯಲ್ಲ, ಇದರಿಂದ ಅವನು ಬಿಡುಗಡೆ ಕಂಡಿರ್ತಾನಲ್ಲ, ಅವನು ಉದ್ಧಾರವಾಗ್ತಾನೆ ಅಂತ ಭಗವಂತ ಹೇಳಿದ್ದಾನೆ. ಏತೈರ್ ವಿಮುಕ್ತ ಕೌಂತೇಯ, ಇವುಗಳ ಸ್ವಲ್ಪ ಬಿಟ್ಟರೆ ಸಾಲದು, ಮತ್ತೆ ವಿಮುಕ್ತ ಟೋಟಲಿ ಬಿಡಬೇಕು. ಮತ್ತೆ ಕಾಮಕ್ರೋಧ ಲೋಹಗಳನ್ನು ಪೂರ್ತಿಯಾಗಿ ಬಿಡಬೇಕು. ಸ್ವಲ್ಪ ಇಟ್ಟುಕೊಂಡ್ರೂ ಪ್ರಯೋಜನ ಇಲ್ಲ. ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತಾನಲ್ಲ ರೋಗಿಗಳನ್ನು, ಸ್ವಲ್ಪ ಇದ್ರೂ ಕೂಡ ಸ್ವಲ್ಪ ಇರಬೇಕು ಅಂತ. ಇವನು ಡಾಕ್ಟರ್ ಸರಿ ಹೋಗಿದೆ ಅಂತ ಇವನಂತಾನೆ, ನೀವು ತಿಳ್ಕೊಂಡಿದ್ದೀರಿ ಇನ್ನೂ ಸ್ವಲ್ಪ ಇದೆ ನೋಡಿ, ಎಕ್ಸ್ರೇ ತೋರಿಸ್ತಾ ಇದೆ ಅಂತ ಹೇಳ್ತಾನೆ. ಇಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಹೇಳ್ತಾ ಇದೆ, ಪೂರ್ತಿ ವಾಸಿಯಾಗಿಲ್ಲ, ಜಸ್ಟ್ ವೇಟ್ ಅಂತ ಹೇಳ್ತಾನೆ. ಅದೇ ಟೈಪು ವಿಮುಕ್ತ ಕಾಮ, ಸ್ವಲ್ಪ ಬಿಟ್ಟರೆ ಸಾಲದ ಬಿಡ್ತೇವೆ, ಕಾಮನ ತುಂಬ ಜಾಸ್ತಿ ಆದ ಬಿಟ್ಟು ಬಿಡ್ತಾನೆ, ಪಠ್ಯ ತುಂಬ ತಿಂದು ಬಿಡ್ತಾನೆ, ಇನ್ನು ಆಗೋದಿಲ್ವಲ್ಲ, ಅದು ಬರೀ ಸಾಕು ಇವತ್ತಿಗೆ ಸಾಕು ಅಂತಾನೆ ಅಷ್ಟೇನೆ, ಈಗ್ಗೆ ಸಾಕು ಅಂತಾನೆ. ಅದು ಬಿಡೋ ಲಕ್ಷಣ ಅಲ್ಲ, ಅದು ಪರ್ಮನೆಂಟಾಗಿ ಬಿಟ್ಟು ಬಿಡಬೇಕು. ಕಾಮ ಕ್ರೋಧ ತಥಾ ಲೋಭ ಏತೈರ್ ವಿಮುಕ್ತ ಕೌಂತೇಯ ತಮೋದ್ವಾರೈ ತ್ರಿಭಿ ನರಃ ಆಚರತಿ ಆತ್ಮನಶ್ರೇಯ ತಥೋಯಾತಿ ಪರಾಂ ಗತಿಂ. ಅವನು ತನಗೆ ಭಾರಿ ಒಳ್ಳೆಯದನ್ನು ಮಾಡ್ಕೋತಾನೆ. ಅಲ್ಲಿ ನೋಡಿದರೆ ನಾಶನ ಆತ್ಮನಃ, ಇಲ್ಲಿ ನೋಡಿದರೆ ಆಚರತಿ ಆತ್ಮನ ಶ್ರೇಯ, ಅದನ್ನ ಹಿಡ್ಕೊಂಡು ತನ್ನ ನಾಶ ಮಾಡ್ಕೋತಾನೆ, ಇದನ್ನ ಹಿಡ್ಕೊಂಡು ಉದ್ಧಾರ ಮಾಡ್ಕೊಂಡ್ಬಿಡ್ತಾನೆ. ಅಷ್ಟೇ ಅಲ್ಲ, ತಥೋಯಾತಿ ಪರಾಂ ಗತಿಂ, ಭೂಲೋಕದಲ್ಲಿ ಸುಖವಾಗಿ ಬದುಕ್ತಾನೆ, ಅನಂತರ ವೈಕುಂಠ ಲೋಕಕ್ಕೆ ಹೋಗ್ತಾನೆ. ಆದಮೇಲೆ ಎಷ್ಟು ಒಳ್ಳೆಯ ಮಾರ್ಗ ಇದೆ. ಕಾಮಕ್ರೋಧ ಲೋಭಗಳನ್ನು ನಾವು ಬಿಡ್ತೇವೆ, ಬಿಡೋದಿಲ್ಲ ಅನ್ನೋದ್ರ ಮೇಲೆ ನಮ್ಮ ಒಳಿತು ಕೆಡಕಗಳು ಅವಲಂಬಿಸಿವೆ ಅಂತ ಭಗವಂತ ಹೇಳಿದ. ಮುಂದಿನ ಎರಡು ಶ್ಲೋಕಗಳಂತೂ ಬಹಳ ವಿಚಿತ್ರವಾದ ಶ್ಲೋಕಗಳು. ಇಡೀ ಶಾಸ್ತ್ರ ಪ್ರಪಂಚದ ಮಹಿಮೆಯನ್ನೇ ಭಗವಂತ ಸಾರ್ತಕ್ಕಂಥ ಶ್ಲೋಕಗಳು. ಯಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಶಾಸ್ತ್ರ ಒಪ್ಪೋದಿಲ್ಲ ಅಂತ ಹೇಳೋರಿಗೆಲ್ಲ ಈ ಶ್ಲೋಕ ಹೇಳಬೇಕು. ಅವರಿಗೆ ಭಗವದ್ಗೀತೆಯ ಶ್ಲೋಕ ಇದೆ. ಯಹ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಮಂತ್ರದಂಥ ಮಾತಿದೆ. ಯಹ ಯಾವನು ಶಾಸ್ತ್ರವಿಧಿ ಮುತ್ಸೃಜ್ಯ, ಶಾಸ್ತ್ರದ ವಿಧಿವಿಧಾನಗಳನ್ನು ಬಿಟ್ಟುಬಿಟ್ಟು ವರ್ತತೆ ಕಾಮಕಾರತಃ ತನ್ನ ಇಷ್ಟ ಬಂದಾಗೆ, ಕಾಮಕಾರತ ಇಷ್ಟ ಬಂದಾಗೆ ವರ್ತತೆ ಬದುಕುವನೋ ನ ಸಸಿದ್ಧಿ ಮವಾಪ್ನೋತಿ, ಅವನಿಗೆಂದೂ ಸಿದ್ಧಿ ಬರೋದಿಲ್ಲ. ನ ಸುಖಂ, ಎಂದೂ ಸುಖ ಸಿಗೋದಿಲ್ಲ. ನಾ ಪರಾಂ ಗತಿಂ, ಎಂದೂ ಪರಗೋತ ಸಿಗೋದಿಲ್ಲ ಅವನಿಗೆ. ಇಷ್ಟು ಖಚಿತವಾಗಿ ಭಗವಂತ ಶಾಸ್ತ್ರದ ಮಹಿಮೆಯನ್ನು ಸಾರ್ತಾನೆ. ಅದಕ್ಕೆ ಯಾವುದೇ ವಿಚಾರವನ್ನು ಅನುಸರಣೆ ಮಾಡಬೇಕಾದ್ರೆ ನಮಗೆ ಯಾವುದು ಆಧಾರ? ಶಾಸ್ತ್ರ ಆಧಾರವಾಗಬೇಕೇ ಹೊರತು ಮತ್ತೊಂದಲ್ಲ. ಶಾಸ್ತ್ರದ ವಿಧಿವಿಧಾನಗಳನ್ನು ಮೀರಿ ಬದುಕಲಿಕ್ಕಾಗೋದಿಲ್ಲ. ಇವು ಪೇಷಂಟು ವೈದ್ಯ ಹೇಳಿದ್ದನ್ನು ಕೇಳಿದರೆ ಮಾತ್ರ ಅವನು ಜವಾಬ್ದಾರಿ. ತಿನ್ನಬೇಡ ಅಂತ ಹೇಳಿದ್ರೆ ಹೋದ ತಕ್ಷಣ ತಿಂದುಬಿಟ್ರೆ, ಡಾಕ್ಟರ್ ನೋಡೋದಿಲ್ಲ ತಾನೆ ಅಂತ ತಿಂದುಬಿಟ್ರೆ, ಡಾಕ್ಟ್ರಿಗೆ ಏನಾಗಬೇಕಾಗಿದೆ? ಇವನು ತಾನೇ ಬದುಕಬೇಕಾಗಿತ್ತು. ಡಾಕ್ಟರ್ ಸ್ಯಾಟಿಸ್ಫ್ಯಾಕ್ಷನ್ಗೆಲ್ಲ ಪತ್ತೆ ಮಾಡೋದು ಇವನು ತನ್ನ ಬದುಕಿಗೋಸ್ಕರವಾಗಿ. ಇದು ಭಗವದ್ಗೀತಾದಿ ಶಾಸ್ತ್ರಗಳು ಯಾತಕ್ಕೆ ಕೊಟ್ಟಿರೋದು? ನಮ್ಮ ಕಲ್ಯಾಣಕ್ಕೋಸ್ಕರ. ಅದಕ್ಕೆ ಭಗವಂತ ಮಧ್ಯೆ ಮಧ್ಯೆ ಹೇಳ್ತಾನೆ, ವಕ್ಷ್ಯಾಮಿ ಹಿತಕಾಮ್ಯಯ ಅರ್ಜುನ, ನಿನ್ನ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಕೇಳು ಅಂತ ಹೇಳ್ತಾನೆ. ನಿನ್ನ ಒಳಿತಿಗೋಸ್ಕರ ಹೇಳ್ತಾ ಇದ್ದೇನೆ. ಆದ್ರಿಂದ ನಾನು ಒಳಿತನ್ನು ಹ್ಯಾಕ್ ತಿಳ್ಕೋಬೇಕು. ನಮಗೆ ಅರ್ಜುನ ಪುಣ್ಯವಂತ, ಡೈರೆಕ್ಟ್ ಕೃಷ್ಣ ಸಿಕ್ಬಿಟ್ಟ. ನಮಗೆಲ್ಲ ಕೃಷ್ಣ ಸಿಗ್ತಾನೆ. ದೊಡ್ಡ ದೊಡ್ಡ ಟಾಪ್ ಪ್ಲೇಯರ್ ಲೆವೆಲ್ ಪೀಪಲ್ ಇರ್ತಾರೆ, ಅವರೆಲ್ಲ ವಿಷಯ ಗೌರ್ಮೆಂಟ್ ಡೈರೆಕ್ಟ್ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರಬೇಕಾದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಎಲ್ಲಿ ತಗೋಬೇಕು ಅವರು? ಅವರು ಪುಸ್ತಕ ಓದಬೇಕಲ್ಲ, ಜೀವಗಳೆಲ್ಲ ತೆಗಿತಾ ಕೊಡಬೇಕು. ಅವರು ಜೀವಗಳ ಮೂಲಕ ಅರ್ಥ ಮಾಡ್ಕೋಬೇಕು, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಮತ್ತು ನಮಗೆಲ್ಲ ಯಾವ್ದು ಆಧಾರ ಅಂದರೆ ಶಾಸ್ತ್ರವೇ ಆಧಾರ. ಶ್ರುತಿಗಳ ತನ್ನ ಮಾತು ವಿಮಲ